ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ
ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ನಿಮಗೆ ನಾನು ತಿಳಿಸಲು ಬಯಸುವುದೇನೆಂದರೆ, ಯೇಸುವಿನ ಬೋಧನೆಗಳು ಪರಮಶ್ರೇಷ್ಠ, ಆತನ ಜೀವಿತ ಪರಮಶ್ರೇಷ್ಠ, ಆತನ ತ್ಯಾಗ ಪರಮಶ್ರೇಷ್ಠ, ಮತ್ತು ಆತನ ಪ್ರೀತಿಯೂ ಸಹ ಪರಮಶ್ರೇಷ್ಠವಾಗಿದ್ದಿತು. ಆತನ ಬೋಧನೆಗಳು ಬೇರೆ ಎಲ್ಲರ ಬೋಧನೆಗಳಿಗಿಂತ ಉತ್ಕೃಷ್ಟವಾಗಿದ್ದರಿಂದ ಬೇರೆಯವರ ಬೋಧನೆಯನ್ನು ಯೇಸುವಿನ ಬೋಧನೆಗೆ ಹೋಲಿಸಿದರೆ ಆ ಬೇರೆ ಬೋಧನೆ ಏನೂ ಅಲ್ಲವಾಗಿದೆ. ಆತನು ಬೋಧಿಸಿದ್ದು ಮಾತ್ರವಲ್ಲ, ಅದರಂತೆಯೇ ಜೀವಿಸಿದನು, ಮತ್ತು ಆತನ ಜೀವಿತವೇ ಪವಿತ್ರ ಜೀವಿತಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಬೇರೆಯವರನ್ನ ದೂಷಿಸುವುದು ಅಥವಾ ಇತರರನ್ನ ತೀರ್ಪು ಮಾಡುವುದನ್ನು ನಾವು ನೋಡಿರಬಹುದು, ಮತ್ತು ನಾವೇ ಹಲವಾರು ಬಾರಿ ಸಹ ಇದನ್ನು ಮಾಡಿರಬಹುದು. ನಾವು ತೀರ್ಪು ಮಾಡುವ ವ್ಯಕ್ತಿ ತಪ್ಪಿತಸ್ಥನೆಂದು ನಾವು ಯೋಚಿಸುತ್ತೇವೆ, ನಮ್ಮ ನ್ಯಾಯವೇ ಸರಿ ಎಂದು ಬೇರೆಯವರನ್ನ ಒಪ್ಪಿಸುವುದರಲ್ಲಿಯೂ ಸಮರ್ಥಿಸುತ್ತೇವೆ. ಇದನ್ನು ಸಾಮಾನ್ಯವಾಗಿ ರಾಜಕಾರಣದಲ್ಲಿ, ವೃತ್ತಪತ್ರಿಕೆಗಳಲ್ಲಿ ಕಾಣುತ್ತೇವೆ. ಇಂತಹ ತೀರ್ಮಾನಗಳನ್ನು ಕುರಿತು ದೇವರು ಯಾವ ರೀತಿ ವಿಮರ್ಶಿಸುತ್ತಾನೆಂದು ಇಂದು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಇತರರನ್ನು ತೀರ್ಪು ಮಾಡುವುದು ನಮ್ಮ ಸಂಸ್ಕೃತಿಯಲ್ಲಿ ಯಾವ ಪಾಪವೂ ಅಲ್ಲ, ಮತ್ತು ಅದನ್ನು ಮಾಡುವ ಎಲ್ಲ ಹಕ್ಕುಗಳು ನಮಗಿವೆ ಎಂದು ನಾವು ಭಾವಿಸುತ್ತೇವೆ. ಯೇಸು ಭೂಲೋಕದಲ್ಲಿದ್ದಾಗ ಆತನು ಬೋಧಿಸಿದ್ದೇನೆಂದರೆ, ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೇ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ರವೆ ಮತ್ತು ತೊಲೆಗಳಲ್ಲಿರುವ ಗಾತ್ರದ ವ್ಯತ್ಯಾಸವನ್ನು ಗಮನಿಸಿ. ಯೇಸು ಹೇಳಿದ್ದೇನೆಂದರೆ, ನಾವು ನಮ್ಮ ಕಣ್ಣಿನಲ್ಲಿರುವ ತೊಲೆಯಂತಿರುವ ದೊಡ್ಡ ಗಾತ್ರದ ವಸ್ತುವನ್ನು ಇಟ್ಟುಕೊಂಡು ಬೇರೆಯವರ ಕಣ್ಣಿನಲ್ಲಿರುವ ಸಣ್ಣ ಗಾತ್ರದ ರವೆಯನ್ನು ತೆಗೆಯುವುದಕ್ಕೆ ಯೋಚಿಸುವುದು ಹೇಗೆ? ಬೇರೆಯವರ ದೃಷ್ಟಿಯಲ್ಲಿ ನಮ್ಮ ಪಾಪಗಳು ಎಷ್ಟು ವಿಕಾರವಾಗಿರ್ತದೆ ಅಲ್ಲವೇ ಪ್ರಿಯರೇ? ನಾವು ಬೇರೆಯವರಿಗಿಂತ ದೊಡ್ಡ ಗಾತ್ರದಲ್ಲಿ ಕೆಟ್ಟ ಕೆಟ್ಟ ಸ್ವಭಾವಗಳನ್ನು ಇಟ್ಟುಕೊಂಡು ಬೇರೆಯವರ ಚಿಕ್ಕ ಚಿಕ್ಕ ಕೆಟ್ಟ ಸ್ವಭಾವಗಳನ್ನು ಕುರಿತು ಅಸಹ್ಯ ಪಡುತ್ತೇವೆ. ನಾನು ಚಿಕ್ಕವನಾಗಿದ್ದಾಗ ದೈವಭಕ್ತರು ಮತ್ತು ಪವಿತ್ರ ಜೀವಿತವನ್ನು ಜೀವಿಸುವವರು ಮಾತ್ರ ಬೇರೆಯವರ ಆತ್ಮಿಕ ಸಮಸ್ಯೆಗಳನ್ನು ತಿಳಿದಿರುತ್ತಾರೆಂದು ಭಾವಿಸಿದನು. ಬೇರೆ ಎಲ್ಲರನ್ನೂ ಕೆಳಗಿನ ಸ್ಥಿತಿಯಲ್ಲಿ ಅವರು ಕಾಣುವ ಉದ್ದೇಶ ಬಹುಶಃ ಅವರು ಬಹಳ ಪವಿತ್ರ ಜೀವಿತವನ್ನು ಜೀವಿಸುವುದರಿಂದ ಎಂದು ತಿಳಿದುಕೊಂಡಿದ್ದೆ. ಆದರೆ ಬೇರೆಯವರನ್ನ ತೀರ್ಪು ಮಾಡುವ ವ್ಯಕ್ತಿಗಳು ನಿಜ ಜೀವನದಲ್ಲಿ ತಾವೇ ಆ ಬೇರೆ ವ್ಯಕ್ತಿಗಿಂತ ಘೋರ ಪಾಪದಲ್ಲಿರುತ್ತಾರೆಂದು ಆನಂತರ ತಿಳಿದುಕೊಂಡೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನೀವು ಇಂತಹ ಗುಣವುಳ್ಳ ವ್ಯಕ್ತಿಯಾಗಿದ್ದರೆ ನೀವು ಬೇರೆಯವರಿಗಿಂತ ಘೋರ ಪಾಪದಲ್ಲಿ ಇರುವರೆಂಬ ಅನುಮಾನ ನನಗಿದೆ. ಏಸು ಹೇಳಿದ್ದೇನೆಂದರೆ, ನೀವು ಇತರರನ್ನು ಯಾವ ಅಳತೆಯಿಂದ ತೀರ್ಪು ಮಾಡಿವರೋ ಅದೇ ಅಳತೆಯಿಂದ ನಿಮಗೂ ತೀರ್ಪಾಗುವುದು. ಆದುದರಿಂದ ಬೇರೆಯವರಲ್ಲಿ ದೋಷವನ್ನು ಕಂಡುಹಿಡಿಯುವ ಮುನ್ನ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವುದು ಬಹಳ ಅವಶ್ಯ. ದಾವಿದನೆಂಬ ಅರಸನ ಜೀವಿತದ ಒಂದು ದುಷ್ಟಾಂತವನ್ನು ಈ ಒಂದು ವಿಷಯದಲ್ಲಿ ನಿಮಗೆ ತಿಳಿಸಲು ಬಯಸುತ್ತೇನೆ. ಯೇಸು ಭೂಲೋಕದಲ್ಲಿ ಜೀವಿಸುವುದಕ್ಕಿಂತ ಅನೇಕ ವರ್ಷಗಳ ಹಿಂದೆ ದಾವಿದನೆಂಬ ಒಬ್ಬ ಅರಸನು ಜೀವಿಸಿದನು. ಆತನು ಒಳ್ಳೆಯ ಅರಸನಾಗಿದ್ದನು. ಆದರೆ ಒಮ್ಮೆ ಆತನು ಒಂದು ದೊಡ್ಡ ಕೆಟ್ಟ ಕಾರ್ಯವನ್ನು ಮಾಡಿದನು, ಒಂದಲ್ಲ ಎರಡು ಕಾರ್ಯಗಳು. ದಾವಿದನಿಗೆ ಅನೇಕ ಹೆಂಡತಿರಿದ್ದರು. ಆದರೆ ಆತನ ಸೈನಿಕರಲ್ಲೊಬ್ಬನ ಪತ್ನಿಯ ಸಂಗಡ ದಾವಿದನು ವ್ಯಭಿಚಾರ ಮಾಡಿದನು. ಅದು ಮಾತ್ರವಲ್ಲದೆ ಆ ಸೈನಿಕನನ್ನು ಕೊಲ್ಲಲು ಆಲೋಚಿಸಿ ಕಡೆಯದಾಗಿ ಕೊಂದೇ ಬಿಟ್ಟನು. ಸುಮಾರು ಒಂದು ವರ್ಷಗಳ ಕಾಲ ದೇವರು ಈ ಅರಸನೊಂದಿಗೆ ಮಾತನಾಡಿರಲಿಲ್ಲ. ಒಮ್ಮೆ ದೇವರ ಪ್ರವಾದಿಯಾಗಿದ್ದ ನಾತಾನನೆಂಬುವವನು ಅರಸನ ಬಳಿ ಬಂದು ಒಂದು ಕಥೆಯನ್ನು ಹೇಳಿದನು. ಆ ಕಥೆ ಏನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನಿಗೆ ಒಬ್ಬ ಮನುಷ್ಯನ ಬಳಿ ಇರಬಹುದಾದ ಕುರಿಗಳಿಗಿಂತ ಅಧಿಕವಾಗಿ ಕುರಿಗಳಿದ್ದವು. ಆದರೆ ಇವನ ನೆರೆಯವನು ಬಡವನಾಗಿದ್ದು ಒಂದೇ ಕುರಿ ಇಟ್ಟುಕೊಂಡಿದ್ದನು. ಅದು ಆ ಮನೆಯವರ ನೆಚ್ಚಿನ ಕುರಿಯಾಗಿದ್ದಿತ್ತು. ಕುಟುಂಬದವರು ಆ ಕುರಿಯನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ದರು. ಒಂದು ದಿನ ಈ ಐಶ್ವರ್ಯವಂತನನ್ನು ನೋಡಲು ಇವರಿದ್ದ ಪಟ್ಟಣಕ್ಕೆ ಒಬ್ಬ ವ್ಯಕ್ತಿ ಬಂದನು. ಅವನಿಗೆ ಬಹಳ ಹಸಿವೆ ಇದ್ದಿತ್ತು. ಈ ಐಶ್ವರ್ಯವಂತನಿಗೆ ತನ್ನ ಕುರಿಯನ್ನು ಕೊಲ್ಲಲು ಇಷ್ಟ ಇಲ್ಲದಿದ್ದರಿಂದ ತನ್ನ ನೆರೆಯವನ ಕುರಿಯನ್ನು ತೆಗೆದುಕೊಂಡು ಅತಿಥಿ ಸತ್ಕಾರ ಮಾಡಿದನು. ಇದನ್ನು ಹೇಳಿ ಪ್ರವಾದಿಯಾದ ನಾತಾನನು ದಾವಿದನನ್ನು ನೋಡಿ ಈ ವ್ಯಕ್ತಿಗೆ ಏನು ಮಾಡಬೇಕು ಎಂದು ಕೇಳಿದನು. ದಾವಿದನು ಬಹಳ ಕೋಪಗೊಂಡು ಆ ಮನುಷ್ಯನು ಸಾಯಲೇಬೇಕು ಎಂದು ಉತ್ತರ ಕೊಟ್ಟನು. ಸಾಯಲೇಬೇಕೆ? ಬಹಳ ಕಠಿಣವಾದ ತೀರ್ಪಲ್ಲವೇ? ವಾಸ್ತವಿಕವಾಗಿ ನೋಡಿದರೆ ಐಶ್ವರ್ಯವಂತ ಘೋರ ತಪ್ಪು ಮಾಡಿದ್ದಾನೆ. ಆದರೆ ಧರ್ಮಶಾಸ್ತ್ರದ ಪ್ರಕಾರ ಬಹಳ ಕಠಿಣವಾದ ತೀರ್ಪೆಂದರೆ ತೆಗೆದುಕೊಂಡದ್ದಕ್ಕೆ ನಾಲ್ಕರಷ್ಟು ಹಿಂತಿರುಗಿ ಕೊಡುವುದು. ಆಗಿನ ಕಾಲದಲ್ಲಿ ಆ ದೇಶದ ಕಾನೂನಿನಂತೆ ಬೇರೆಯವರ ಕುರಿಯನ್ನು ಕೊಂದರೆ ಮರಣದಂಡನೆ ವಿಧಿಸುವುದಲ್ಲವೇ ಎಂದನು ನಾತನು. ಆದರೆ ಅರಸನಾದ ದಾವಿದನು ಹೇಳಿದ, ಆ ಮನುಷ್ಯನನ್ನು ಕೊಲ್ಲಿರಿ. ಅರಸನಾದ ದಾವಿದನ ವ್ಯಕ್ತಿಗೆ ಆ ತೀರ್ಪು ಹೇಳಿದ ನಂತರ ಪ್ರವಾದಿಯಾದ ನಾತಾನನು ಅರಸನಾದ ದಾವಿದನ ಮುಖಕ್ಕೆ ನೇರವಾಗಿ ತನ್ನ ಬೆರಳನ್ನು ತೋರಿಸಿ, ಆ ಮನುಷ್ಯನು ನೀನೇ ಎಂದನು. ಅರಸನಾದ ದಾವಿದನು ಅನೇಕ ಕುರಿಗಳನ್ನು ಇಟ್ಟುಕೊಂಡಿದ್ದ ಐಶ್ವರ್ಯವಂತನಿಗೆ ಹೋಲಿಕೆಯಾದರೆ ಆ ಸೈನಿಕನು ಒಂದೇ ಕುರಿ ಇಟ್ಟುಕೊಂಡಿದ್ದ ಬಡವನಿಗೆ ಹೋಲಿಕೆಯಾಗಿದ್ದಾನೆ. ಅರಸನಿಗೆ ಅನೇಕ ಹೆಂಡತಿಯರಿದ್ದರೂ ಸೈನಿಕನ ಹೆಂಡತಿಯನ್ನು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡು ತಂತ್ರ ರೂಪಿಸಿ ಸೈನಿಕನನ್ನು ಕೊಂದನು. ಈ ಅರಸನು ತಾನು ಮಾಡಿದ ಘೋರ ಪಾಪಕ್ಕಿಂತ ಮತ್ತೊಬ್ಬನ ಚಿಕ್ಕ ಪಾಪವನ್ನು ಖಂಡಿಸಿ ತೀರ್ಪು ಕೊಟ್ಟದ್ದು ಆಶ್ಚರ್ಯ ಅಲ್ಲವೇ ಪ್ರಿಯರೇ? ಮತ್ತೊಬ್ಬನ ಹೆಂಡತಿಯನ್ನು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ಳುವುದರಲ್ಲಿ ತಪ್ಪು ಕಾಣಲಿಲ್ಲ. ಬದಲಾಗಿ ಮತ್ತೊಬ್ಬನ ಕುರಿ ಕೊಂದವನಿಗೆ ಮರಣದಂಡನೆ ವಿಧಿಸುವುದು ಸರಿ ಎಂದು ಭಾವಿಸಿದ. ವಿಚಿತ್ರವಲ್ಲವೇ? ಇದು ಪಾಪದ ಹುಚ್ಚು ವೈಖರಿ ಪ್ರಿಯರೇ. ನೀವು ಮಾಡುವ ಎಲ್ಲ ಕಾರ್ಯಗಳನ್ನು ನೀವು ಸಮರ್ಥಿಸಿಕೊಳ್ಳಬಹುದು, ಆದರೆ ಬೇರೆಯವರು ಅದೇ ತಪ್ಪನ್ನು ಮಾಡುವಾಗ ಅವರನ್ನು ಖಂಡಿಸ್ತೀರಿ ಅಲ್ಲವೇ? ಪ್ರಿಯ ಸಹೋದರ ಸಹೋದರಿಯರೇ, ಅನೇಕ ಸಾರಿ ಬೇರೆಯವರಿಗಿಂತ ನೀವು ಹೆಚ್ಚು ಪಾಪ ಮಾಡಿದ್ರೂ ಆ ಬೇರೆಯವರನ್ನು ನೀವು ತಪ್ಪಿತಸ್ಥರನ್ನಾಗಿ ತೀರ್ಪು ಮಾಡಿದ್ದೀರಿ. ಆದರೆ ಈ ಸ್ವಭಾವ ಸುಲಭವಾಗಿ ಹೋಗುವಂಥದ್ದಲ್ಲ ಪ್ರಿಯರೇ. ನಮ್ಮ ಸ್ವಂತ ಸಾಮರ್ಥ್ಯದಿಂದ ಇದನ್ನು ನಮ್ಮ ಹೃದಯದಿಂದ ತೆಗೆದುಹಾಕಲು ಸಾಧ್ಯವೇ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಯೇಸು ಅದ್ಭುತಗಳನ್ನು ಮಾಡಲು ಶಕ್ತನು. ಪ್ರಿಯ ಸಹೋದರ ಸಹೋದರಿಯರೇ, ಮೊದಲು ನೀವು ಪಾಪಿಗಳಿಂದ ಒಪ್ಪಿಕೊಳ್ಳಿರಿ, ಯೇಸುವಿನ ಬಳಿ ಕ್ಷಮಾಪಣೆ ಕೇಳಿಕೊಳ್ಳಿರಿ. ಅದಾದ ನಂತರ ಯೇಸುವನ ನಿಮ್ಮ ರಕ್ಷಕ ಒಡೆಯನನ್ನಾಗಿ ಅಂಗೀಕರಿಸಿರಿ. ಆತ ನಿಮ್ಮ ಹೃದಯದಲ್ಲಿ ಬಂದು ಅದನ್ನು ನೂತನ ಹೃದಯವನ್ನಾಗಿ ಮಾರ್ಪಾಡು ಮಾಡುತ್ತಾನೆ. ಆತನು ನೂತನ ಹೃದಯವನ್ನು ನಿಮಗೆ ಕೊಡುತ್ತಾನೆ. ಇಂದೇ ಆ ರಕ್ಷಣೆಯ ದಿನ. ಆತನ ಬಳಿ ಬನ್ನಿರಿ. ಈಗ ನೀವು ನನ್ನೊಂದಿಗೆ ದಯಮಾಡಿ ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡೋಣವೇ? ಕರ್ತನಾದ ಯೇಸುವೆ, ನಾನೊಬ್ಬ ಪಾಪಿ ಎಂದು ಬಲ್ಲೆನು. ನಾನು ಅನೇಕರನ್ನ ತಪ್ಪಾಗಿ ತೀರ್ಪು ಮಾಡುತ್ತೇನೆ ಮತ್ತು ಹೊರಗೆ ಹೇಳಿಕೊಳ್ಳಲಾಗದಂತಹ ಅನೇಕ ಘೋರ ಪಾಪಗಳನ್ನು ಮಾಡಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸು. ನಿನ್ನನ್ನು ನನ್ನ ಒಡೆಯನನ್ನಾಗಿ ರಕ್ಷಕನನ್ನಾಗಿ ಅಂಗೀಕರಿಸುತ್ತೇನೆ. ಕರ್ತನೆ, ದಯಮಾಡಿ ನನ್ನ ಜೀವಿತದಲ್ಲಿ ಬಂದು ನನ್ನನ್ನು ಪವಿತ್ರ ವ್ಯಕ್ತಿಯನ್ನಾಗಿ ಮಾರ್ಪಾಡು ಮಾಡು. ವಂದನೆ ಕರ್ತನೆ, ವಂದನೆ ಯೇಸುವೆ, ಆಮೆನ್. ಯೇಸುವಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಅಥವಾ ಪ್ರಾರ್ಥನಾ ಮನವಿಗಳಿದ್ದರೆ ದಯಮಾಡಿ ನಮಗೆ ಪತ್ರ ಬರೀರಿ ಅಥವಾ ಸಂಪರ್ಕಿಸಿರಿ.
ಓ ಮನುಜ, ಲೋಕ ಒಂದು ಮಾಯಾ, ಅದರ ಸುಳಿಗೆ ಸಿಲುಕಿ ಹಾಳಾಗಬ್ಯಾಡ. ಓ ಮನುಜ, ಓ ಮನುಜ, ಲೋಕ ಒಂದು ಮಾಯಾ, ಅದರ ಸುಳಿಗೆ ಸಿಲುಕಿ ಹಾಳಾಗಬ್ಯಾಡ. ಓ ಮನುಜ, ಓ ಮನುಜ, ಯೇಸು ಕೈ ಚಾಚಿ ಕರೆಯುತ್ತಿಹನೋ ಮನುಜ. ಮನುಜಾವೋ ಮನುಜ, ಲೋಕ ಒಂದು ಮಾಯಾ, ಅದರ ಸುಳಿಗೆ ಸಿಲುಕಿ ಹಾಳಾಗಬ್ಯಾಡ.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.
ಜೀವನ ಒಂದು ನೆರಳಿನ ಹಾಗೆ, ನಮ್ಮ ಆಯುಷ್ಕಾಲವು ಕೊಂಚ ದಿನ ಮಾತ್ರವೇ. ಈ ಜೀವನ ಒಂದು ನೆರಳಿನ ಹಾಗೆ, ನಮ್ಮ ಆಯುಷ್ಕಾಲವು ಕೊಂಚ ದಿನ ಮಾತ್ರವೇ. ಓ ಮನುಜ, ಓ ಮನುಜ, ಅನುಗ್ರಹಿಸುವನು ಯೇಸು ದೀರ್ಘಾಯಸ್ಸನ್ನು ಅನುಗ್ರಹಿಸುವನು. ಓ ಮನುಜ, ಓ ಮನುಜ, ಲೋಕ ಒಂದು ಮಾಯ, ಅದರ ಸುಳಿಗೆ ಸಿಲುಕಿ ಹಾಳಾಗಬ್ಯಾಡ.